ರಾಮಾಯಣ. ರಾಮೇಶ್ವರದಿಂದ ಪುಷ್ಪಕ ಕಿಷ್ಕಿಂಧೆಯ ಮಾರ್ಗವಾಗಿ ಮುಂದೆ ಹೊರಟಿದೆ. ಸೀತಾ ಅನ್ವೇಷಣೆಗಾಗಿ ತಾವು ನಡೆದು ಬಂದ ಮಾರ್ಗವನ್ನು ಶ್ರೀರಾಮಚಂದ್ರ ಸೀತಾದೇವಿಗೆ ತೋರಿಸುತ್ತಿದ್ದಾರೆ. ಆದರೆ ಇನ್ನೊಂದೆಡೆ ರಾವಣನ ಮೃತ್ಯುವಿನಿಂದ ಉಗ್ರರಾಗಿ ಪ್ರತಿಶೋಧ ತೆಗೆದುಕೊಳ್ಳುವ ಹುನ್ನಾರದಲ್ಲಿರುವ ಕೆಲ ಮಾಯಾವಿ ರಾಕ್ಷಸರು ಗುರು ವಸಿಷ್ಠರ ಶಿಷ್ಯ ಹಾಗೂ ನಾರದ ಮುನಿಗಳ ವೇಷ ತೊಟ್ಟು ಭರತನನ್ನು ಕಾಣಲು ಬಂದಿದ್ದಾರೆ.
ಕುಮಾರ ಭರತ, ನಮ್ಮನ್ನು ಕ್ಷಮಿಸಿ. ನಮ್ಮೆಲ್ಲರಿಗೂ ಒಂದು ದುಃಖಕರವಾದ ಸೂಚನೆ ಇದೆ.
ಎಂತಹ ಸೂಚನೆ? ಕುಲಗುರು ವಸಿಷ್ಠರು ಸೂಚನೆಯನ್ನು ಕಳುಹಿಸಿದ್ದಾರೆಯೇ?
ಹೌದು ಕುಮಾರ, ಅವರ ಸೂಚನೆಯಿಂದಲೇ ನಾನು ನಿಮ್ಮ ಬಳಿ ಬಂದಿರುವುದು.
ಹೇಳಿ, ಏನು ಸೂಚನೆ ಇದೆ? ಏನಾದರೂ ಅಹಿತಕರ ಸೂಚನೆ ಇದೆಯೇ?
ಹೌದು ಕುಮಾರ, ಬಹಳ ಅಹಿತಕರವಾದ ಸೂಚನೆ. ನಿಮಗೆ ಹೇಗೆ ತಿಳಿಸುವುದೆಂದು ಅರ್ಥವಾಗುತ್ತಲೇ ಇಲ್ಲ. ನಿಮ್ಮ ಪ್ರಿಯ ಅಣ್ಣ ರಾಮ ಹಾಗೂ ತಮ್ಮ ಲಕ್ಷ್ಮಣರ ಮೃತ್ಯು ಆಗಿದೆ.
ಏನು?
ಹೌದು ಕುಮಾರ, ಇದೇ ಸತ್ಯ. ದುಃಖದಿಂದ ತುಂಬಿರುವ ಸೀತಾಮಾತೆ ಅಯೋಧ್ಯೆಗೆ ಒಂಟಿಯಾಗಿ ಬರುತ್ತಿದ್ದಾರೆ.
ಇಲ್ಲ, ಎಂದಿಗೂ ಇಲ್ಲ. ಇದು ಸುಳ್ಳು, ನಿಮ್ಮ ಸಂದೇಶ ಸುಳ್ಳು.
ಇದೇ ನಿಜವಾದ ಸಂದೇಶ ಕುಮಾರ ಭರತ. ಗುರುದೇವ ವಶಿಷ್ಠರ ಆಶ್ರಮವು ಇದೇ ಶೋಕದಿಂದ ತುಂಬಿದೆ.
ಇಲ್ಲ ಇಲ್ಲ, ಸುಳ್ಳು ಬೊಗಳದಿರಿ. ನಾನು ಈಗಲೇ ಗುರುಗಳ ಹತ್ತಿರ ಹೋಗುತ್ತೇನೆ. ಅವರಿಗೆ ಯಾರೋ ಸುಳ್ಳು ಸೂಚನೆ ನೀಡಿದ್ದಾರೆ.
ಬೇಡ ಮಹಾರಾಜ, ಬೇಡ. ನೀವು ಈ ಸಮಯದಲ್ಲಿ ಗುರುಗಳ ಬಳಿ ಹೋಗುವುದು ಉಚಿತವಲ್ಲ. ಅವರಿಗೆ ಇನ್ನೂ ದುಃಖವಾಗಬಹುದು.
ಏನು, ಎಲ್ಲಿದ್ದಾರವರು? ನನಗೆ ಏಕೋ ನಿಮ್ಮ ಮೇಲೆ ವಿಶ್ವಾಸವಾಗುತ್ತಿಲ್ಲ.
ನನ್ನ ಮೇಲೆ ಹೇಗಾದರೂ ನಿಮಗೆ ವಿಶ್ವಾಸ ಬರುವುದು ಕುಮಾರ? ಆದರೆ ಸತ್ಯ ಸತ್ಯವೇ ತಾನೆ.
ನಾರಾಯಣ ನಾರಾಯಣ. ಭರತ, ಗುರು ವಸಿಷ್ಠರ ಶಿಷ್ಯ ಸತ್ಯವನ್ನೇ ಹೇಳುತ್ತಿದ್ದಾನೆ. ಶ್ರೀರಾಮ ಇನ್ನು ಭೂಲೋಕದಲ್ಲಿ ಇಲ್ಲ.
ದೇವಋಷಿ, ನೀವು ಅದನ್ನೇ ಹೇಳುತ್ತಿದ್ದೀರಾ? ಇದನ್ನು ಕೇಳಲೆಂದು ನಾನು ಇಷ್ಟು ವರ್ಷ ಅವರ ಪ್ರತೀಕ್ಷೆ ಮಾಡಬೇಕಾಗಿತ್ತೆ. 12 ವರ್ಷಗಳವರೆಗೆ ತಪಸ್ಸು ಮಾಡುತ್ತಾ ಇಲ್ಲಿಯೇ ಕುಳಿತಿದ್ದೇನೆ. ಏಕೆ ಏಕೆ ಇಂತಹ ಸುದ್ದಿಯನ್ನು ಕೇಳಲೆಂದೆ? ಅಣ್ಣ ನನಗೆ ಪ್ರಮಾಣ ನೀಡಿದ್ದಾರೆ. ಅವರು ನನ್ನ ಜೊತೆ ಹೀಗೆ ಮೋಸ ಮಾಡಲು ಸಾಧ್ಯವೇ ಇಲ್ಲ.
ವಿಧಿಯ ವಿಧಾನವನ್ನು ಯಾರು ಅರಿತಿದ್ದಾರೆ ಕುಮಾರ? ನಾವು ಯೋಚಿಸುವುದೇ ಒಂದು, ಆಗುವುದೇ ಇನ್ನೊಂದು. ನಾರಾಯಣ ನಾರಾಯಣ. ನನ್ನನ್ನೇ ನೋಡಿ, ನಾನು ದೇವಾಧಿದೇವ ಶಂಕರನ ದರ್ಶನಕ್ಕಾಗಿ ಹೋಗುತ್ತಿದ್ದವನು ತಮ್ಮಲ್ಲಿಗೆ ಬರಬೇಕಾಯಿತು. ಈ ಘಟನೆಯಿಂದ ಸಂಪೂರ್ಣ ದೇವಲೋಕವೇ ದುಃಖದಲ್ಲಿದೆ. ಸುಮಿತ್ರನಂದನ ಲಕ್ಷ್ಮಣ ಶ್ರೀರಾಮಚಂದ್ರನ ವಿಯೋಗ ತಾಳಲಾರದೆ ತಮ್ಮ ಪ್ರಾಣವನ್ನೇ ತ್ಯಜಿಸಿದ್ದಾರೆ.
ಹೇ ಭಗವಂತ, ಭಗವಂತ, ನನ್ನ ಜೀವವನ್ನು ಹೀರಿಬಿಡು. ನಾನೇಕೆ ಇನ್ನೂ ಉಳಿದಿದ್ದೇನೆ?
ಅಧೀರರಾಗದಿರಿ ರಾಜಮಾತೆ, ಕುಮಾರ ಭರತ ಈ ಘಟನೆಯ ಬಗ್ಗೆ ತಿಳಿಯಲು ಹೋಗಿದ್ದಾರೆ.
ಇಲ್ಲ, ಈಗ ಇನ್ನೇನು ಕೇಳುವ ಸಾಹಸ ನನ್ನಲ್ಲಿಲ್ಲ. ನನ್ನ ಆತ್ಮವೇ ನಿರ್ಜೀವವಾಗಿ ಹೋಗಿದೆ. ರಾಮ ಲಕ್ಷ್ಮಣರ ಜೊತೆಯೇ ನನ್ನ ಜೀವವೂ ಹೊರಟು ಹೋಗಿದೆ.
ಹೀಗೆ ಮಾತನಾಡದಿರಿ ಮಹಾರಾಣಿ, ಅಯೋಧ್ಯೆಯ ಭವಿಷ್ಯ ಈಗ ನಿಮ್ಮ ಕೈಗಳಲ್ಲಿದೆ.
ನನ್ನ ರಾಮ ಲಕ್ಷ್ಮಣರು ಇಲ್ಲದೆ ಹೋದರೆ ಅಯೋಧ್ಯೆಗೆಂತಹ ಭವಿಷ್ಯ? ಅಯ್ಯೋ ಶ್ರೀಹರಿ.
ಮಹಾರಾಣಿ 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 ಕೌಸಲ್ಯ, ಕಣ್ಣನ್ನು ತೆರೆಯಿರಿ ಮಾತೆ. ಅಯೋಧ್ಯೆಗೆ ಸೀತಾದೇವಿ ತಲುಪಿದ್ದಾರೆ. ಅವರು ಅರಮನೆಯ ಒಳಗೆ ಬರುವ ಹಾಗಿಲ್ಲ ಎಂದು ಹೇಳುತ್ತಿದ್ದಾರೆ. ಅವರು ತುಂಬಾ ದುಃಖಿತರಾಗಿದ್ದಾರೆ. ಅವರಿಗೆ ನಿಮ್ಮ ಅವಶ್ಯಕತೆ ಇದೆ ಮಹಾರಾಣಿ. ದಯವಿಟ್ಟು ಬನ್ನಿ ರಾಜಮಾತೆ, ದಯವಿಟ್ಟು ಬನ್ನಿ.
ಅಯ್ಯೋ, ಪುತ್ರಿ ಸೀತೆಯ ಭಾಗ್ಯದಲ್ಲಿ ಏನು ಬರೆದಿದೆಯೋ? ನಾನೇನು ಹೇಳಲಿ ಅವಳಿಗೆ, ಏನು ಮಾತಾಡಲಿ? ಧೈರ್ಯವೇ ಕಳೆದುಕೊಂಡ ನಾನು ಅವಳಿಗೇನು ಧೈರ್ಯ ಹೇಳಲಿ? ಸರಿ, ನಡೆಯಿರಿ, ನಾನೇ ಅವಳ ಹತ್ತಿರ ಬರುತ್ತೇನೆ.
ಬಿಟ್ಟು ಬಿಡಿ, ಬಿಟ್ಟು ಬಿಡಿ ಈ ಕಳಂಕಿಯನ್ನು, ಬಿಟ್ಟು ಬಿಡಿ. ನಾನು ನನ್ನ ಪ್ರಾಣಗಳನ್ನು ತ್ಯಜಿಸಿ ಬಿಡುವೆ. ನನಗೆ ಜೀವಿಸಲು ಯಾವ ಹಕ್ಕುಗಳೂ ಇಲ್ಲ. ನನ್ನ ಸ್ವಾಮಿ ಇರದ ಈ ಜಗದಲ್ಲಿ ನಾನಿದ್ದರೆ ಎಷ್ಟು, ಇಲ್ಲದಿದ್ದರೆ ಎಷ್ಟು. ಬಿಟ್ಟು ಬಿಡು, ಬಿಟ್ಟು ಬಿಡಿ ನನ್ನನ್ನು.
ಇಲ್ಲ ಮಗಳೇ, ಜೀವನ ಮೃತ್ಯುಗಳ ಮೇಲೆ ಯಾರ ಅಧಿಕಾರವಿದೆ ಹೇಳು? ಕೇಳು, ಸುಮ್ಮನಾಗು, ಅಳತಿರು, ಇದರಲ್ಲಿ ನಿನ್ನದೇನು ತಪ್ಪು? ಬಾ ಅರಮನೆಯೊಳಗೆ ನಡೆ. ನೀನು ರಾಮನ ಜೊತೆಗೆ ಅಯೋಧ್ಯೆಗೆ ತೆರಳುವುದು ಆ ಭಗವಂತನಿಗೆ ಸಂತೋಷ ನೀಡುತ್ತಿರಲಿಲ್ಲವೇನೋ.
ಅರಮನೆಯೊಳಗೆ ಬಂದು ಯಾವ ಮುಖವನ್ನು ತೋರಿಸಲಿ ನಾನು? ಯಾವ ಅರಮನೆಯಲ್ಲಿ ನಾನು ನನ್ನ ಪತಿಯ ಜೊತೆ ಪ್ರತಿಯೊಂದು ಕ್ಷಣಗಳನ್ನು ಕಳೆದಿದ್ದೇನೋ, ಈಗ ಅವರಿಲ್ಲದ ಅರಮನೆಯಲ್ಲಿ ನಾನು ಒಂದು ಕ್ಷಣವೂ ಜೀವಿಸಲಾರೆ. ನಾನು ಈಗ ಸರಯೂ ನದಿಯಲ್ಲಿ ಜಲ ಸಮಾಧಿ ತೆಗೆದುಕೊಳ್ಳಲು ಹೋಗುತ್ತಿದ್ದೇನೆ. ನನ್ನನ್ನು ಕ್ಷಮಿಸಿ ತಾಯಿ, ಕ್ಷಮಿಸಿ.
ಇಲ್ಲ ಸೀತಾ, ಹೀಗೆ ಮಾತನಾಡದಿರು. ನೀನಿನ್ನು ಚಿಕ್ಕವಳು, ನೀನು ಉಳಿಯಬೇಕು, ಅಯೋಧ್ಯೆಯನ್ನು ನೋಡಿಕೊಳ್ಳಬೇಕು.
ಮಹಾರಾಣಿ ಕೌಸಲ್ಯ, ಮಹಾರಾಣಿ ಕೌಸಲ್ಯ, ಏನಾದರೂ ಮಾಡಿ ಕುಮಾರ ಭರತನನ್ನು ತಡೆಯಿರಿ. ಅವರು ಶ್ರೀರಾಮ ಹಾಗೂ ಲಕ್ಷ್ಮಣರ ಮರಣದ ಸುದ್ದಿ ಕೇಳಿ ಜಲಸಮಾಧಿ ತೆಗೆದುಕೊಳ್ಳಲು ಸರಯೂ ನದಿಯ ಹತ್ತಿರ ಹೋಗುತ್ತಿದ್ದಾರೆ. ಏನಾದರೂ ಮಾಡಿ ಅವರನ್ನು ತಡೆಯಿರಿ ಮಹಾರಾಣಿ, ದಯವಿಟ್ಟು ಅವರನ್ನು ತಡೆಯಿರಿ.
ಏನು? ಅಯ್ಯೋ, ಎಂತಹ ಧರ್ಮ ಸಂಕಟ! ಭರತ ಹೀಗೆ ಮಾಡಬಾರದು. ನಾನು ಹೀಗೆ ಆಗಲು ಬಿಡುವುದಿಲ್ಲ. ಭರತ!
ಈ ರಾಕ್ಷಸರ ಮಾಯಾಜಾಲಕ್ಕೆ ಸಿಕ್ಕ ಅಯೋಧ್ಯೆ ನೋಡು ನೋಡುತ್ತಲೇ ಮತ್ತೆ ಶೋಕಗ್ರಸ್ತವಾಗಿದೆ. ಎಂತಹ ಹೇಯ ಕೃತ್ಯವಿದು! ಈ ವಿಷಯವನ್ನು ಕೇಳಿದ ಮಾತೆ ಕೌಸಲ್ಯೆ, ಮಾತೆ ಸುಮಿತ್ರೆಯರ ಪ್ರಾಣವೇ ಹೋದಂತಾಗಿತ್ತು. ದೇವಿ ಸೀತೆಯ ವೇಷ ಧರಿಸಿ ಬಂದ ರಾಕ್ಷಸಿ ತನ್ನ ಪ್ರಾಣವನ್ನೇ ಕೊಡುವೆ ಎಂದು ಹೇಳಿ ಅಯೋಧ್ಯೆಯನ್ನು ಇನ್ನೂ ನಡುಗಿಸಿದೆ. ಇನ್ನೊಂದೆಡೆ ಶ್ರೀರಾಮ ಭಾರದ್ವಾಜರ ಆಶ್ರಮದತ್ತ ಪ್ರಸ್ಥಾನ ಮಾಡುತ್ತಿದ್ದಾರೆ.
ಇಂದು ರಾತ್ರಿ ನಾವು ಇಲ್ಲೇ ವಿಶ್ರಮಿಸೋಣ ಹನುಮ. ನಾಳೆ ಪ್ರಾತಃ ಕಾಲ ಇಲ್ಲಿಂದ ಪ್ರಸ್ಥಾನ ಮಾಡೋಣ.
ಆದರೆ ಪ್ರಭು, ಈ ವನದಲ್ಲಿ ರಾತ್ರಿ ಹೇಗೆ ವಿಶ್ರಮಿಸಬಹುದು?
ಚಿಂತಿಸಿದ್ರು ಹನುಮ, ಹತ್ತಿರದಲ್ಲೇ ಮಹರ್ಷಿ ಭಾರದ್ವಾಜರ ಆಶ್ರಮವಿದೆ, ಅಲ್ಲಿಯೇ ನಾವು ಈ ರಾತ್ರಿ ಕಳೆಯಲಿದ್ದೇವೆ.
ಜಯ ಜಯ ಶ್ರೀರಾಮ್! ಹಾಗಾದರೆ ನಾನು ಈಗಲೇ ಮಹರ್ಷಿಗೆ ಸೂಚನೆ ಕೊಟ್ಟು ಬರುತ್ತೇನೆ.
ನಿಲ್ಲು ಹನುಮ, ಅಲ್ಲಿ ನೋಡು, ಅವರೇ ಇತ್ತ ಕಡೆ ಬರುತ್ತಿದ್ದಾರೆ.
ಆಹಾ, ಅಂದರೆ ಅವರಿಗೆ ತಾವು ಬಂದ ಸೂಚನೆ ಈಗಾಗಲೇ ದೊರೆತಿದೆ ಎಂತಾಯ್ತು? ಇದೊಂದು ಚಮತ್ಕಾರವೇ ಸರಿ.
ಚಮತ್ಕಾರವಲ್ಲ ಹನುಮ, ಮಹರ್ಷಿಗಳು ಪರಮಜ್ಞಾನಿಗಳು, ಅವರಿಗೆ ನಾವು ಬರುವ ಸೂಚನೆ ದೊರೆಯದೇ ಇದ್ದೀತೆ.
ನಾವು ಧನ್ಯರಾಗಿದ್ದೇವೆ ಶ್ರೀರಾಮ. ಪ್ರಯಾಗದ ಈ ಪುಣ್ಯಭೂಮಿಗೆ ತಮಗೆ ಸ್ವಾಗತ.
ಅವಶ್ಯವಾಗಿ ಮಹರ್ಷಿ, ಇಂದು ನಾವು ನಿಮ್ಮ ಆಶ್ರಮದಲ್ಲೇ ವಿಶ್ರಮಿಸಬೇಕೆಂದು ಮೊದಲೇ ನಿರ್ಧರಿಸಿದ್ದೆವು. ಜಾನಕಿ, ನಿಮಗೆ ನೆನಪಿದೆ ತಾನೆ, ನಾವು ವನವಾಸದ ಸಮಯಕ್ಕೆ ಸ್ವಲ್ಪ ಸಮಯ ಮಹರ್ಷಿಗಳ ಆಶ್ರಮದಲ್ಲಿ ಕಳೆದಿದ್ದೆವು.
ಹೇಗೆ ಮರೆಯಲು ಸಾಧ್ಯ ಇವರನ್ನು? ಇವರ ದರ್ಶನ ಮಾತ್ರದಿಂದಲೇ ನಮ್ಮ ಕಷ್ಟಗಳು ಹಾರಿ ಹೋಗಿದ್ದವು.
ಮಗಳೇ ಸೀತಾ, ಈ ಆಶ್ರಮದಲ್ಲಿ ದುಃಖಕ್ಕೆ ಯಾವ ಸ್ಥಾನವೂ ಇಲ್ಲ, ಇದು ಸಾಧನೆಯ ಕ್ಷೇತ್ರ. ಬನ್ನಿ ಬನ್ನಿ, ಈ ನಮ್ಮ ಆಶ್ರಮದಲ್ಲಿ ವಿಶ್ರಮಿಸಿ, ನಿಮ್ಮ ಹಿಂದಿನ ಎಲ್ಲ ದುಃಖಗಳನ್ನು ಮರೆತು ಬಿಡಿ.
ನಿಮ್ಮ ಆಜ್ಞೆಯಂತೆಯೇ ಆಗಲಿ ಮಹರ್ಷಿ.
ನಾವಿಲ್ಲಿ ನಿಮ್ಮ ಸಾನ್ನಿಧ್ಯ ಪಡೆಯಲು ಬಂದಿದ್ದೇವೆ ಮಹರ್ಷಿ. ದುಃಖ, ಅಳಿದುಳಿದ ದುಃಖವೇನಾದರೂ ಇದ್ದರೆ ಅದು ಅಯೋಧ್ಯೆ ತಲುಪಿದ ನಂತರ ಮಾಯವಾಗಲಿದೆ ಮಹರ್ಷಿ.
ಇಲ್ಲ ಇಲ್ಲ ಮಹಾಮಂತ್ರಿ ಸುಮಂತ, ಇಲ್ಲ. ಯಾವ ನಾಮ ಹೇಳುತ್ತಾ ಈ ಜೀವ ಉಳಿದಿತ್ತೋ ಅದೇ ನಾಮ ಇಲ್ಲ ಎಂದ ಮೇಲೆ ನಾನು ಇದ್ದು ಏನು ಪ್ರಯೋಜನವಿಲ್ಲ.
ಇಲ್ಲ ಕುಮಾರ ಭರತ, ಸಂಕಟದ ಈ ಸಮಯದಲ್ಲಿ ನೀವು ಹೀಗೆ ಮಾತನಾಡುವುದು ಉಚಿತವಲ್ಲ. ನಿಮ್ಮಿಂದಾಗಿಯೇ ನಿಮ್ಮ ಮಾತೆಯರು ಜೀವಿತವಾಗಿದ್ದಾರೆ. ನೀವು ಹೀಗೆ ಮಾತನಾಡುವುದು ಸರಿಯಲ್ಲ.
ಅಯ್ಯೋ, ಈಗ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ಅಣ್ಣ ರಾಮನಿಲ್ಲದೆ ಈ ಜೀವ.
ಮಾತೆ ಕೌಸಲ್ಯ ಬರುತ್ತಿದ್ದಾರೆ ಭರತ.
ಇಲ್ಲ ಭರತ, ನೀನು ಹೀಗೆ ನಿನ್ನ ದಾಯಿತ್ವದಿಂದ ಮುಖ ತಿರುಗಿಸಿಕೊಳ್ಳುವುದು ಸರಿಯೇ? ಇಂತಹ ವಿಪರೀತ ಪರಿಸ್ಥಿತಿಯಲ್ಲಿ ರಾಜಪುತ್ರನಾಗಿ ನಿನ್ನ ಧರ್ಮವೇನು? ನಾವ್ಯಾರೂ ನಿನ್ನ ಕಣ್ಣುಗಳಿಗೆ ಕಾಣುತ್ತಿಲ್ಲವೇ?
ಈಗ ಎಂತಹ ಧರ್ಮ, ಯಾವುದು ಅಧರ್ಮ ಮಾತೆ?
ನಾನು ನಿನ್ನ ಹಾಗೆ ಭಾವನೆಗಳಲ್ಲಿ ಹರಿದು ಹೋಗಿ ಜೀವ ಕಳೆದುಕೊಂಡರೆ, ನಮ್ಮ ರಾಮನ ಕುರಿತ ಇಂತಹ ಸೂಚನೆ ಬಂದ ತಕ್ಷಣ ಅದನ್ನು ನಂಬಿಬಿಡುವುದೇ? ನಾವು ಯಾರನ್ನೂ ಎಲ್ಲಿಯೂ ವಿಚಾರಿಸದೆ ಹೀಗೆಲ್ಲ ಮಾಡುತ್ತಾ ಕುಳಿತರೆ ಹೇಗೆ ಭರತ? ನಾವೆಲ್ಲರೂ ಯಾರದೋ ಮಾತುಗಳನ್ನು ಕೇಳಿ ನಮ್ಮ ಪ್ರಾಣವನ್ನೇ ಕಳೆದುಕೊಂಡು ಬಿಟ್ಟರೆ ಇದು ನಿನಗೆ ಸರಿ ಎನಿಸುತ್ತಿದೆಯೇ?
ಸೂಚನೆ ಕೊಟ್ಟವರು ಗುರು ವಸಿಷ್ಠರ ಶಿಷ್ಯ ಹಾಗೂ ನಾರದ ಮುನಿ.
ಅವನು ಎಲ್ಲೋ ಯಾರೋ ಹೇಳಿರುವುದನ್ನು ಕೇಳಿಸಿಕೊಂಡು ಹೇಳಿರಬಹುದು. ಸ್ವತಃ ಬ್ರಹ್ಮ ಬಂದು ಹೇಳಿದರು ನಾನು ಈ ವಿಷಯವನ್ನು ಒಪ್ಪುವುದಿಲ್ಲ. ನೀನು ರಾಮನಂತಹ ಅಣ್ಣನ ಬಗ್ಗೆ ಭರವಸೆ ಇಡು, ನೆನಪಿಡು, ಈ ಜಗತ್ತಿನ ಯಾವ ಶಕ್ತಿಗೂ ರಾಮ ಲಕ್ಷ್ಮಣರನ್ನು ಕೊನೆಗೊಳಿಸುವ ಶಕ್ತಿ ಇಲ್ಲ. ಭರತ, ನಾವೆಲ್ಲ ಹೀಗೆ ಭಾವುಕರಾಗಿ ಇಂಥ ನಿರ್ಣಯಗಳನ್ನು ತೆಗೆದುಕೊಳ್ಳಬಾರದು. ಈ ವಿಧವೆಯ ರೂಪದಲ್ಲಿ ಬಂದ ಸ್ತ್ರೀಯ ಬಗ್ಗೆ ನನಗೆ ಸಂದೇಹವಿದೆ ಭರತ. ಇದ್ಯಾವುದೋ ಮಾಯಾವಿ ಶಕ್ತಿ ಆಗಿರಬಹುದೆಂದು ನನ್ನ ಮನ ಕೂಗಿ ಕೂಗಿ ಹೇಳುತ್ತಿದೆ.
ನಾನಂತೂ ಗುರು ವಶಿಷ್ಠರ ಶಿಷ್ಯರ ವೇಷವನ್ನು ಧರಿಸಿ ಭರತನ ಜೀವನಾವಧಿಯಲ್ಲೇ ಅವನಿಗೆ ಮೃತ್ಯುದಾನ ಮಾಡಿದ್ದೇನೆ. ಇನ್ನೇನು, ಅವನು ಅವನ ಜೀವನವನ್ನು ಅವನೇ ತ್ಯಜಿಸಲಿದ್ದಾನೆ. ಅಷ್ಟೇ ಅಲ್ಲ, ನಾನು ಆ ನಾರದನ ರೂಪ ಧರಿಸಿ ಅವನ ಮೃತ್ಯುವಿಗೆ ಪ್ರಣಾಮವನ್ನು ಹೇಳಿ ಬಂದಾಗಿದೆ. ನನ್ನ ಮಾತುಗಳನ್ನು ಕೇಳಿದ ಆ ಭರತ ಸರಿಯು ನದಿಯಲ್ಲಿ ತನ್ನ ಪ್ರಾಣ ಕೊಡಲು ಹೋಗಿದ್ದಾನೆ. ಆದರೆ ಇನ್ನು ಸೀತೆಯ ರೂಪ ಧರಿಸಿ ಹೋದ ಆ ಮಾಯಾವಿ ರಾಕ್ಷಸಿಯ ಯಾವ ಸೂಚನೆಯೂ ಬಂದಿಲ್ಲವಲ್ಲ. ಅವಳು ಅವರ ಕೈಗೆ ಸಿಗದೆ ಹೋದರೆ ಸಾಕು, ನಾವು ಇಲ್ಲಿಗೆ ಬಂದ ಕಾರ್ಯ ಪೂರ್ಣಗೊಳ್ಳುವುದು. ಅಯ್ಯೋ, ಹೆದರದಿರು, ಯಾರು ಹಿಡಿಯುವರು ಅವಳನ್ನು? ನಾವು ರಾಕ್ಷಸರ ಮಾಯಾಶಕ್ತಿ ದೇವತೆಗಳಿಂದಲೂ ಪರಾಸ್ತಗೊಂಡಿಲ್ಲ.
ರಾಕ್ಷಸರ ಈ ನೀಚ ಮಾಯಾಜಾಲದಿಂದ ಅಯೋಧ್ಯೆ ತಲ್ಲಣಗೊಂಡಿದೆ. ಭರತನಿಗೆ ತನ್ನ ಜೀವನವೇ ನಿರರ್ಥಕವೆನಿಸುತ್ತಿದೆ. ಮೊದಮೊದಲು ಈ ಸುಳ್ಳು ನುಡಿಗಳನ್ನು ಕೇಳಿ ನಂಬಿದ ಮಾತೆ ಕೌಸಲ್ಯಗೆ ಈಗ ಈ ವಿಷಯ ನಂಬಲಾಗುತ್ತಿಲ್ಲ. ಮಾತೆ ಸುಮಿತ್ರೆಯಂತೂ ಕಂಗಾಲಾಗಿ ಹೋಗಿದ್ದಾರೆ. ಆದರೆ ಮಾತಾ ಕೈಕೇಯಿಗೆ ಇದು ಸುಳ್ಳು ಎಂದು ಅರ್ಥವಾಗಿದೆ. ಶ್ರೀರಾಮಚಂದ್ರನನ್ನು ಯಾರೂ ಹೊಡೆಯಲಾರರು ಎಂಬ ಸತ್ಯ ಅವರಿಗೆ ಗೊತ್ತಿದೆ. ಇತ್ತ ಮಹರ್ಷಿ ಭಾರದ್ವಾಜರಿಂದ ಶ್ರೀರಾಮ ತಮ್ಮ ಅಯೋಧ್ಯೆಯ ಸಮಾಚಾರಗಳನ್ನು ಕೇಳುತ್ತಿದ್ದಾರೆ. ಶ್ರೀರಾಮಚಂದ್ರರಿಗೆ ಅಯೋಧ್ಯೆ ಹತ್ತಿರವಾಗುತ್ತಿದೆಯಲ್ಲ ಎಂಬ ಆಲೋಚನೆ ಆನಂದ ನೀಡುತ್ತಿದೆ.
ಮಲಕುಮಣ ಇನ್ನಿಲ್ಲವೆಂದು ರಕ್ಕಸರು ಅತಥ್ಯ ನುಡಿದಿಹರು. ಭರತ ಪ್ರತಿಜ್ಞೆಗೆ ಶ್ರೀರಾಮ ಸಮಯಕ್ಕೆ ಬರುಬರು. ಅಯೋಧ್ಯೆಯಲ್ಲಿ ರಾಮರಾಜ್ಯ ರಾಮರಾಜ್ಯ ಶುಭಾರಂಭವಾಗುವುದು. ಅಯೋಧ್ಯೆಯಲ್ಲಿ ರಾಮರಾಜ್ಯ ಶುಭಾರಂಭವಾಗುವುದು.
ಮುಂದೆ ಏನಾಗುವುದು ಅಂತ ತಿಳಿಯೋಣ ಈ ಅಲ್ಪ ವಿರಾಮದ ನಂತರ. ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ.
ರಾಮಾಯಣ